ಆಕಾಶದೆತ್ತರದಲ್ಲಿ ವಿಮಾನವೊಂದು ಹಾರುತ್ತಿರುತ್ತದೆ. ಪುಟ್ಟ ಬಾಲಕ ತನ್ನ ತಂದೆಯಲ್ಲಿ, ಅಪ್ಪ, ಪ್ರಯಾಣಿಕರು ಅಷ್ಟೆತ್ತರದಲ್ಲಿ ಹಾರುತ್ತಿರುವ ವಿಮಾನದೊಳಗೆ ಹತ್ತುವುದಾದರೂ ಹೇಗೆ ಎಂದು ಪ್ರಶ್ನಿಸುತ್ತಾನೆ. ಅದಕ್ಕೆ ತಂದೆ, ಮಗು, ಅಷ್ಟೆತ್ತರದಲ್ಲಿ ಹಾರುತ್ತಿರುವ ಆ ವಿಮಾನದೊಳಗೆ ಪ್ರಯಾಣಿಕರು ಹತ್ತಿ ಹೋಗುವ ಪ್ರಯಾಸ ಪಡಬೇಕಾಗಿಲ್ಲ, ಯಾಕೆಂದರೆ ಅದು ತಾನೇ ತಾನಾಗಿ ಪ್ರಯಾಣಿಕರು ಇರುವಲ್ಲಿಗೆ ಇಳಿದು ಬರುತ್ತದೆ ಎಂಬ ಅರ್ಥಗರ್ಭಿತ ಉತ್ತರವನ್ನೀಯುತ್ತಾನೆ. ಕ್ರೈಸ್ತ ಧರ್ಮದ ನಂಬಿಕೆ, ತತ್ವ, ಪರಮರಹಸ್ಯ ಹಾಗೂ ಆಚರಣೆ ಇದೇ ಆಗಿದೆ. ಅಂದರೆ ಮನುಷ್ಯ ದೇವರನ್ನು ಹುಡುಕಿಕೊಂಡು ಹೋಗಬೇಕಾಗಿಲ್ಲ, ಬದಲಿಗೆ ದೇವರು ತಾವೇ ತಾವಾಗಿ ಮಾನವ ಅವತಾರದಲ್ಲಿ ಮಾನವರನ್ನು ಹುಡುಕಿಕೊಂಡು ಮಾನವರು ಇರುವಲ್ಲಿಗೆ ಅಗಾಧ ಪ್ರೀತಿಯಿಂದ ಇಳಿದು ಬರುತ್ತಾರೆ. ಮಾನವನು ವಿವಿಧ ಧರ್ಮಗಳ ಮೂಲಕ ದೇವರನ್ನು ಕಾಣುವ ಕಾತುರತೆ, ಆಸೆ, ಆಕಾಂಕ್ಷೆ ಮಾನವ ಅವತಾರವಾದ ದಿವ್ಯವಾಣಿ ಯೇಸು ಕ್ರೀಸ್ತರಲ್ಲಿ ಮಾತ್ರ ಸಂಪೂರ್ಣವಾಯಿತು. ಇದನ್ನು ದೇವರೇ ಈಡೇರಿಸಿದರು ಎಂದು ದ್ವಿತೀಯ ವ್ಯಾಟಿಕನ್ ಸಮ್ಮೇಳನ ಹೇಳುತ್ತದೆ. ಸಂತ ಇರೇನಿಯಾಸರ ಪ್ರಕಾರ ಮಾನವನು ದೇವರನ್ನು ಅರಿತುಕೊಳ್ಳುವ ಅಭ್ಯಾಸ ಮಾಡಿಕೊಳ್ಳುವುದಕ್ಕಾಗಿಯೂ, ದೇವರು ಮಾನವರಲ್ಲಿ ವಾಸಿಸುವ ಅಭ್ಯಾಸ ಮಾಡಿಕೊಡುವುದಕ್ಕಾಗಿಯೂ ದೇವರ ವಾಕ್ಯವಾದ ಯೇಸು ಕ್ರೀಸ್ತರು ತಂದೆಯ ಇಚ್ಛೆಗನುಸಾರವಾಗಿ ಮನುಷ್ಯಪುತ್ರನಾಗಿ ಮಾನವರ ಮಧ್ಯೆ ಮನೆ ಮಾಡಿದರು. ದೇವರ ಕರುಣಾಭರಿತ ಪ್ರೀತಿಯನ್ನು ನಮ್ಮಿಂದ ವರ್ಣಿಸಲು ಸಾಧ್ಯವೇ? ಖಂಡಿತ ಇಲ್ಲ. ಆದ್ದರಿಂದಲೇ ಸಂತ ಯೋವಾನ್ನ 3:16 ಓದುವಂತೆ, ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತಮ್ಮ ಏಕೈಕ ಪುತ್ರನನ್ನೇ ಧಾರೆ ಎರೆದರು. ವಿಶ್ವಾಸವಿಟ್ಟ ಯಾರು ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂಬುದೇ ದೇವರ ಉದ್ದೇಶ. ಒಮ್ಮೆ ಕ್ರೈಸ್ತೇತ ವ್ಯಕ್ತಿ, ನಿಮ್ಮ ಯೇಸುಕ್ರಿಸ್ತರಿಗೂ ಶ್ರೀಕೃಷ್ಣನಿಗೂ, ಯೇಸುವಿನ ಅವತಾರಕ್ಕೂ ವಿಷ್ಣುವಿನ ಅವತಾರಕ್ಕೂ ಏನು ವ್ಯತ್ಯಾಸವಿಲ್ಲ, ಎಲ್ಲ ಒಂದೇ ಎಂದು ನನ್ನಲ್ಲಿ ವಾಗ್ವಾದ ಕೇಳಿದ. ಸ್ವಾಮಿ, ಯೇಸುಕ್ರಿಸ್ತರಿಗೂ ಶ್ರೀಕೃಷ್ಣನಿಗೂ, ಯೇಸು ಹಾಗೂ ವಿಷ್ಣುವಿನ ಅವತಾರಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ನಿಮ್ಮ ಧರ್ಮದ ಪವಿತ್ರ ಗ್ರಂಥವಾದ ಶ್ರೀಮದ್ ಭಗವದ್ಗೀತೆ 4:6-8 ವಚನದಲ್ಲಿ ಇದರ ಬಗ್ಗೆ ಬರೆಯಲಾಗಿದೆ, ಕೇಳು ಎಂದು ಭಗವದ್ಗೀತೆಯ ವಾಕ್ಯಗಳನ್ನು ವಚನಿಸಿ ಆತನಿಗೆ ವಿವರಿಸಿದೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭರತ ಅಭ್ಯುದನಾಂ ಅಧರ್ಮಸ್ಯ ತದಾತ್ಮನಾಂ ಸೃಜಮಿ ಅಹಂ ಪರಿತ್ರಾಣಯ ಸಾಧುನಾಂ ವಿನಾಶಯಚ್ಚ ದುಷ್ಕೃತ್ಯಂ ಧರ್ಮ ಸಂಸ್ಥಾಪನತ್ರಯ ಸಂಭವಾಮಿ ಯುಗೆ ಯುಗೆ. ಅಂದರೆ ವಿಷ್ಣುವಿನ ಒಂದು ಅವತಾರವಾದ ಶ್ರೀಕೃಷ್ಣನು ಅರ್ಜುನನಿಗೆ ಹೀಗೆಂದು ಹೇಳುತ್ತಾನೆ, ನನ್ನ ಸ್ವರಹಸ್ಯ ಶಕ್ತಿಯಿಂದಲೇ, ನನ್ನ ಭೌತಿಕ ಸ್ವಭಾವಕ್ಕೆ ಅವಲಂಬಿರಹಿತನಾಗಿಯೇ ನಾನು ಜೀವಕ್ಕೆ ಬರುತ್ತೇನೆ. ಧರ್ಮವು ಇಳಿಮುಖವಾಗಿ ಅಧರ್ಮ ಸಂಭವಿಸಿದಾಗ ನಾನು ಅವತರಿಸುತ್ತೇನೆ. ಧರ್ಮಿಷ್ಠರನ್ನು ಕಾಪಾಡುವುದಕ್ಕಾಗಿಯೂ, ದುಷ್ಟರನ್ನು ಶಿಕ್ಷಿಸಿ ಸಂಹರಿಸುವುದಕ್ಕಾಗಿಯೂ, ಧರ್ಮವನ್ನು ಪುನಃ ಸ್ಥಾಪಿಸುವುದಕ್ಕಾಗಿಯೂ ನಾನು ಮತ್ತೆ ಮತ್ತೆ ಹುಟ್ಟುತ್ತೇನೆ ಎನ್ನುತ್ತಾನೆ. ಎಂತಲೇ ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ವಿಷ್ಣುವು 10 ವಿವಿಧ ಅವತಾರಗಳಲ್ಲಿ ಪುನಃ ಪುನಃ ಬೇರೆ ಬೇರೆ ಯುಗಗಳಲ್ಲಿ ಅವತರಿಸುತ್ತಾನೆ. ಕ್ರೈಸ್ತ ಧರ್ಮದ ಯೇಸು ಕ್ರಿಸ್ತರ ಅವತಾರದ ಸ್ವರೂಪವೇನು? ನಮ್ಮ ದೇವರು ತ್ರಯೇಕ ದೇವರು, 3 ವ್ಯಕ್ತಿಗಳು ಪಿತಾಸುತ ಪವಿತ್ರಾತ್ಮರು. 3 ದೇವರುಗಳಂತೂ ಖಂಡಿತ ಅಲ್ಲ. ಪರಮತ್ರಿತ್ವದ ದ್ವಿತೀಯ ವ್ಯಕ್ತಿಯ ಯೇಸು ಕ್ರಿಸ್ತ ಪಿತದೇವರ ಏಕೈಕ ಪುತ್ರ ಹಾಗೂ ದಿವ್ಯವಾಣಿ. ಸಂತ ಯೋವಾನ್ನರು 1:1-18 ಯೇಸು ಕ್ರಿಸ್ತರ ಮನುಷ್ಯ ಅವತಾರವನ್ನು ಸ್ಪಷ್ಟವಾಗಿ ಈ ರೀತಿ ತಿಳಿಸುತ್ತಾರೆ, ಜಗತ್ತು ಉಂಟಾಗುವ ಮೊದಲೇ ದಿವ್ಯವಾಣಿ ಎಂಬುವರಿದ್ದರು, ಅನಾದಿಯಿಂದಲೇ ಅವರು ದೇವರೊಂದಿಗಿದ್ದರು, ಆ ದಿವ್ಯವಾಣಿ ಮನುಷ್ಯ ಆಗಿ ನಮ್ಮೊಡನೆ ವಾಸ ಮಾಡಿದರು, ಅವರ ಮಹಿಮೆಯನ್ನು ನಾವು ನೋಡಿದೆವು. ಯೇಸು ಕ್ರಿಸ್ತರು ಬೇರೆ ಬೇರೆ ಅವತಾರಗಳಲ್ಲಿ ಯುಗ ಯುಗಗಳಲ್ಲಿ ಖಂಡಿತ ಬರಲಿಲ್ಲ, ಬರುವುದೂ ಇಲ್ಲ. ಮಾನವ ರೂಪದಲ್ಲಿ ಪರಿಪಕ್ವ ಕಾಲದಲ್ಲಿ ಪವಿತ್ರಾತ್ಮರ ಶಕ್ತಿಯಿಂದಲೇ ಕನ್ಯಾಮರಿಯಳ ಉದರದಲ್ಲಿ ಒಂದೇ ಬಾರಿ ಅವರು ಜನಿಸಿದರು. ಮತ್ತೊಮ್ಮೆ ಲೋಕಾಂತ್ಯದಲ್ಲಿ ನ್ಯಾಯಾಧಿಪತಿಯಾಗಿ ತಮ್ಮ ದೂತರ ಸಮೇತ ಬರುವರು. ದುಷ್ಟರನ್ನು ಪಾಪಿಷ್ಟರನ್ನು ಸಂಹರಿಸಿ ಶಿಕ್ಷಿಸಲು ಅವರು ಅವತರಿಸಲಿಲ್ಲ. ಬದಲಿಗೆ ಯಶಾಯ ಪ್ರವಾದಿಯ ಗ್ರಂಥ 52:53 ಅಧ್ಯಾಯಗಳಲ್ಲಿ ಬರೆದಿರುವಂತೆ, ಜಗದ ಜನತೆಯ ಪಾಪಗಳ ಹೊರೆಯನ್ನು ತಾವೇ ಹೊತ್ತರು, ತಮ್ಮ ದೇಹದ ಹನಿಹನಿ ರಕ್ತವನ್ನು ಅವರ ರಕ್ಷಣೆಗಾಗಿ ಸುರಿಸಿ ತಮ್ಮ ಪ್ರಾಣವನ್ನೇ ಪ್ರೀತಿಯಿಂದ ಧಾರೆ ಎರೆದರು, ಒರಟು ಶಿಲುಬೆ ಮರದ ಮೇಲೆ ಪ್ರಾಣವನ್ನು ಅಪ್ಪಿದರು. ಇದನ್ನು ಸಂತ ಪೌಲರು ಫಿಲಿಪ್ಪಿಯವರ ಬರೆದ ಪತ್ರದಲ್ಲಿ ಸ್ಪಷ್ಟವಾಗಿ ನಿರೂಪಿಸಿದ್ದಾರೆ. ತಮ್ಮ ಜನನ ಮರಣ ಪುನರುತ್ಥಾನಗಳ ಮೂಲಕ ಮಾನವ ವಂಶಕ್ಕೆ ಪುನಃ ಸಜೀವ ತಂದುಕೊಟ್ಟ ಅಗೋಚರ ಸರ್ವಶಕ್ತ ದೇವರ ಪ್ರತಿರೂಪನೇ ಆ ಯೇಸು ಕ್ರಿಸ್ತ. ಅಭ್ಯಂಗಿಸಲ್ಪಟ್ಟ ದೇವಮಾನವ, ಮಾನವ ಕೈಗಳಿಂದಲೇ ದುಡಿದು, ಮಾನವ ಮನಸ್ಸಿನಿಂದಲೇ ಚಿಂತಿಸಿ, ಮಾನವ ಇಚ್ಛಾ ಬಲದಿಂದಲೇ ವರ್ತಿಸಿ, ಮಾನವ ಹೃದಯದಿಂದಲೇ ಲೋಕದ ಸಮಸ್ತ ಜನರನ್ನು ಪ್ರೀತಿಸಿದವರು ಆ ಯೇಸು ಪ್ರಭು. ಪಾಪವೊಂದನ್ನು ಹೊರತುಪಡಿಸಿ ಮಾನವನ ಸರ್ವ ಸ್ವಭಾವದಲ್ಲಿ ಯೇಸು ಕ್ರಿಸ್ತರು ಪಾಲುಗಾರರಾಗಿದ್ದರಿಂದಲೇ ಅಲ್ಲವೇ ಮಾನವರಾದ ನಮ್ಮ ಘನತೆ ಹೆಚ್ಚಿರುವುದು? ಹೌದು, ಯೇಸು ಕ್ರಿಸ್ತರು ಕಟ್ಟು ಕತೆ ಕಲ್ಪನೆ ಊಹಾಪೋಹಗಳ ದೇವರಲ್ಲ, ವ್ಯಕ್ತಿಯಲ್ಲ. ಎಲ್ಲಾ ಮಾನವರಂತೆ ದೇವ ಮಾನವರಾಗಿ ಜಗತ್ತಿನ ಇತಿಹಾಸದಲ್ಲಿ ಬಂದಿಳಿದ ಐತಿಹಾಸಿಕ ವ್ಯಕ್ತಿ. ಮೊದಲನೇ ಶತಮಾನದ ಅನ್ಯ ಧರ್ಮದ ಇತಿಹಾಸಕಾರರ ಬರವಣಿಗೆಗಳಿಂದಲೇ ಯೇಸು ಕ್ರಿಸ್ತರು ಮಾನವರಾಗಿ ಈ ಜಗತ್ತಿಗೆ ಇಳಿದು ಬಂದು ಹೋದರು ಎಂಬುದಕ್ಕೆ ಸಾಕಷ್ಟು ಪ್ರಬಲ ಸತ್ಯ ಪುರಾವೆಗಳಿವೆ. ಯಹೂದ್ಯ ಇತಿಹಾಸಕಾರ ಫ್ಲೇವಿಯಸ್ ಜೋಸೆಫೋಸ್ ಕ್ರಿಸ್ತಶಕ 93 ಹಾಗೂ 94 ಇಸವಿಗಳ ಮಧ್ಯಂತರದಲ್ಲಿ ರೋಮ್ನಲ್ಲಿ ಬರೆದ ಯಹೂದ್ಯ ಪುರಾತನಗಳು ಎಂಬ ತಮ್ಮ ಕೃತಿಯಲ್ಲಿ ಯೇಸು ಕ್ರಿಸ್ತರ ಬಗ್ಗೆ ಬೆಲೆ ಬಾಳುವ ವಿಷಯಗಳನ್ನು ಪ್ರಸ್ತಾಪಿಸಿದ್ದಾರೆ. ಯೇಸು ಎಂಬ ಜ್ಞಾನಿಯೊಬ್ಬರಿದ್ದರು. ಅವರು ಅದ್ಭುತಗಳನ್ನು ಮಾಡಿ ಸತ್ಯ ಸಾರಿ ಎಲ್ಲರನ್ನು ಆಕರ್ಷಿಸಿದರು. ಅವರೇ ಕ್ರಿಸ್ತರು. ಪಿಲಾತನು ಯಹೂದ್ಯ ನಾಯಕರ ಮಾತಿಗೆ ಮಣಿದು ಅವರನ್ನು ಕೊಲ್ಲಿಸಿದನು. ಅವರ ಶಿಷ್ಯರು ಅವರಿಗಾಗಿ ಪ್ರಾಮಾಣಿಕರಾಗಿ ಉಳಿದರು. ಮೃತಪಟ್ಟ 3 ದಿನದಲ್ಲಿ ಯೇಸು ಅವರಿಗೆ ಕಾಣಿಸಿಕೊಂಡರು. ಅವರ ಹಾಗೂ ಅವರ ಸೂಚಕ ಕಾರ್ಯಗಳ ಬಗ್ಗೆ ಪ್ರವಾದಿಗಳು ಮುಂಚಿತವಾಗಿಯೇ ಹೇಳಿದ್ದಾರೆ. ಅವರ ಹೆಸರಿನಲ್ಲಿ ಹುಟ್ಟಿಕೊಂಡ ಕ್ರೈಸ್ತ ಎಂಬ ಧರ್ಮ ಇಂದಿಗೂ ಪ್ರಗತಿ ಹೊಂದುತ್ತಿದೆ ಎಂದು ಸ್ಪಷ್ಟವಾಗಿ ಬರೆದಿದ್ದಾರೆ. ರೋಮಿನ ಇತಿಹಾಸಕಾರ ತಾಸಿತೂಸ್ ಎಂಬುವರು ಕ್ರಿಸ್ತಶಕ 115 ತಮ್ಮ ವಾರ್ಷಿಕ ವೃತ್ತಾಂತ ಎಂಬ ಪುಸ್ತಕದಲ್ಲಿ ಈ ರೀತಿ ಬರೆದಿದ್ದಾರೆ. ಕ್ರಿಸ್ತಶಕ 64 ರೋಮ್ ನಗರದ ಕೆಲವು ಭಾಗಗಳು ಬೆಂಕಿಯಲ್ಲಿ ಭಸ್ಮವಾದವು. ನೀರೋ ಚಕ್ರವರ್ತಿಯು ಕ್ರೈಸ್ತರು ಎಂಬ ಪಂಗಡ ಇದಕ್ಕೆ ಹೊಣೆಗಾರರು ಎಂದು ಸಾರಿ ಅವರನ್ನು ಹಿಡಿಸಿ ಶಿಕ್ಷೆಗೂ ಕೊಲೆಗೂ ಒಳಪಡಿಸಿದನು. ಆ ಕ್ರೈಸ್ತರಿಗೆ ಪ್ರಾಣಿಗಳ ಚರ್ಮಗಳನ್ನು ಹೊದಿಸಿ ಹಸಿವೆ ಕೋಪಗಳಿಂದ ಕೆಂಡಕಾರುತ್ತಿದ್ದ ನಾಯಿಗಳನ್ನು ಅವರ ಮೇಲೆ ಚೂಬಿಟ್ಟು ಅವರನ್ನು ಚೂರು ಚೂರು ಮಾಡಿಸಿ ಕೊಲೆಗೈದನು. ಅವರನ್ನು ಶಿಲುಬೆಗಳ ಮೇಲೆ ನೇತಾಕಿಸಿ ರಾತ್ರಿಯ ಗಾಢ ಕತ್ತಲನ್ನು ಹೋಗಲಾಡಿಸಲು ಅವರಿಗೆ ಬೆಂಕಿಯಿಟ್ಟು ಘೋರವಾಗಿ ಕೊಲ್ಲಿಸಿದನು. ಈ ಕ್ರೈಸ್ತರು ಎಂಬ ಪಂಗಡದವರು ಕ್ರಿಸ್ತ ಎಂದರೆ ಕ್ರಿಸ್ತುಸ್ ಎಂಬ ವ್ಯಕ್ತಿಯಿಂದ ಹೆಸರು ಪಡೆದಿದ್ದರು. ಈ ಕ್ರಿಸ್ತ ಎಂಬ ವ್ಯಕ್ತಿ ತಿಬೇರಿಯಸ್ ಚಕ್ರವರ್ತಿಯ ಕಾಲದಲ್ಲಿ ಪೋಂಚಿಯಸ್ ಪಿಲಾತನ ಆಡಳಿತದಲ್ಲಿ ದಂಡನೆಗೆ ಒಳಗಾಗಿದ್ದರು ಎಂದು ಸ್ಪಷ್ಟವಾಗಿ ಬರೆದಿದ್ದಾರೆ. ಪಿತೀನಿಯಾದ ರೋಮಿನ ರಾಜ್ಯಪಾಲ ಪ್ಲೀನಿ ಎಂಬುವನು ಕ್ರಿಸ್ತಶಕ 111 ಹಾಗೂ 113 ಇಸವಿಗಳ ಮಧ್ಯಂತರದಲ್ಲಿ ತ್ರಾಜನ್ ಚಕ್ರವರ್ತಿಗೆ ಬರೆದ ಪತ್ರದಲ್ಲಿಯೂ ಹಾಗೂ ಲತೀನ್ ಇತಿಹಾಸಕಾರ ಸುಯತೋನೂಸ್ ಎಂಬುವನು ಕ್ರಿಸ್ತಶಕ 120 ಪ್ರಕಟಿಸಿದ 12 ಸೀಸರ್ರವರ ಜೀವನ ಕಥನ ಎಂಬ ಕೃತಿಯಲ್ಲಿ ತಾನು ಕ್ರಿಸ್ತಶಕ 41 ಕ್ಲಾಡಿಯಸ್ ಚಕ್ರವರ್ತಿಯ ಕಾಲದಲ್ಲಿ ಕ್ರೆಸ್ತೋಸ್ ಅಂದರೆ ಕ್ರಿಸ್ತ ಎಂಬ ವ್ಯಕ್ತಿಯಿಂದ ಯಹೂದ್ಯರ ಮಧ್ಯೆ ನಡೆಯುತ್ತಿದ್ದ ದೊಂಬಿ ಕಲಾಹಲಗಳ ಬಗ್ಗೆ, ಕ್ರಿಸ್ತನ ಹಿಂಬಾಲಕರ ಕ್ರೈಸ್ತರಿಗೆ ಕೊಟ್ಟ ಹಿಂಸೆಗಳ ಬಗ್ಗೆ ಸವಿಸ್ತಾರವಾಗಿ ಬರೆದಿದ್ದಾರೆ. ಯೇಸು ಕ್ರಿಸ್ತರು ಸತ್ಯವಾಗಿಯೂ ಈ ಮಾನವ ಇತಿಹಾಸದಲ್ಲಿ ಬಂದಿಳಿದರು ಎಂಬುದಕ್ಕೆ ಮತ್ತೊಂದು ಪ್ರಬಲ ಸಾಕ್ಷಿ ಪುರಾವೆಗಳೇ 4 ಶುಭ ಸಂದೇಶಗಳು, ಅಪೋಸ್ತಲರ ಕೃತ್ಯಗಳು, ಸಂತ ಪೌಲ, ಪೇತ್ರ, ಯಾಕೋಬ, ಯೋವಾನ, ಯೂದ ಹಾಗೂ ಪ್ರಕಟಣಾ ಗ್ರಂಥಗಳು, ಕ್ರಿಸ್ತಶಕ 65 ಸಂತ ಮಾರ್ಕರ, ಮತ್ತಾಯ, ಲೂಕ ಹಾಗೂ ಯೌವನರ ಶುಭ ಸಂದೇಶಗಳು ಕ್ರಮವಾಗಿ ಕ್ರಿಸ್ತಶಕ 70 ಹಾಗೂ 90 ಬರೆಯಲ್ಪಟ್ಟವು. ಇವು ಯೇಸು ಕ್ರಿಸ್ತರ ಬಗ್ಗೆ ಅತ್ಯಂತ ಸಂಪದ್ಭರಿತ ಹಾಗೂ ವಾಸ್ತವಿಕ ಮೂಲಾಧಾರಗಳಾಗಿವೆ. ಮಾತೆಮ್ಮರೆಮ್ಮನವರ ಜೀವನ ದರ್ಶನಗಳು, ವಿಶ್ವದಲ್ಲಿ ಅಪೋಸ್ತಲರ ಜೀವನ ಧರ್ಮ ಪ್ರಚಾರಗಳು, ರಕ್ತಸಾಕ್ಷಿ ಸಂತ ಭಕ್ತರುಗಳ ಜೀವನ ಕಥನಗಳು, ವಿಶ್ವದ ಅಖಿಲ ತಾಯಿ ಧರ್ಮಸಭೆ ಕ್ರೈಸ್ತ ಜನಜೀವನ ಪ್ರಚಾರಗಳು ಐತಿಹಾಸಿಕ ಯೇಸು ಕ್ರಿಸ್ತರಿಗೆ ಬಲವಾದ ಸಾಕ್ಷಿಗಳು. ಯೇಸು ಹುಟ್ಟುವ 2000 ವರ್ಷಗಳಿಗೂ ಮುಂಚೆಯೇ ಹಿಂದೂ ಧರ್ಮದ ಋಗ್ವೇದದ ಮಂಡಲ ಹಾಗೂ ಅಷ್ಟಕಗಳಲ್ಲಿ ಯೇಸು ಕ್ರಿಸ್ತರ ಬಗ್ಗೆ ಉಲ್ಲೇಖಗಳಿವೆ. ಋಗ್ವೇದದ 10 ಮಂಡಲದಲ್ಲಿ ಯೇಸು ಕ್ರಿಸ್ತರನ್ನು ಪ್ರಜಾಪ್ರತಿ ಏಕೀಶ್ವರನೆಂದು, ಸರ್ವಶಕ್ತ ಸೃಷ್ಟಿಕರ್ತನು ರಕ್ಷಣೆ ಕೊಡಲು ಸುಸಮಯಕ್ಕೆ ಬರುತ್ತಾನೆ, ಪಾಪ ಪುಣ್ಯಗಳನ್ನು ತಿಳಿಸುತ್ತಾನೆ, ಭೂಮಿಗೆ ಹೂಳಲ್ಪಟ್ಟು ರಕ್ತಸಿಕ್ತ ದೇಹದಿಂದ ತನ್ನನ್ನೇ ಬಲಿಯಾಗಿ ಅರ್ಪಿಸುತ್ತಾನೆ, 3 ದಿನದಲ್ಲಿ ಪುನರುತ್ಥಾನವಾಗುತ್ತಾನೆ ಎಂದು, ಬಲಿ ಅರ್ಪಣೆಗಳಲ್ಲಿ ಪ್ರಜಾಪ್ರತಿಯ ಅರ್ಪಣೆ ಸಂಪೂರ್ಣವೆಂದು ಹೇಳಲಾಗಿದೆ. ಸಾಮವೇದದಲ್ಲಿ ಈ ರೀತಿ ಹೇಳಲಾಗಿದೆ: ಓಂ ಶ್ರೀ ದರಿದ್ರಾಯ ನಮಃ, ಓಂ ಶ್ರೀ ಕನ್ನಿಕಾಯ ನಮಃ, ಓಂ ಶ್ರೀ ನಾರಾಯಣ ನಮಃ, ಓಂ ಶ್ರೀ ಪಂಚಗಾಯ ನಮಃ, ಓಂ ಶ್ರೀ ದಕ್ಷಿಣಾಯ ನಮಃ. ಅಂದರೆ ದಾಸನ ರೂಪನೆ, ಅಪರಿಚಿತರ ಸಮಾಧಿಯಲ್ಲಿ ಮಲಗಿದವನೆ, ಕನ್ನಿಕೆಯ ಉದರದಲ್ಲಿ ಜನಿಸಿದವನೆ, ನೀರಿನ ಮೇಲೆ ನಡೆದವನೆ, ಪಂಚಗಾಯಗಳನ್ನು ಪಡೆದವನೆ, ತಂದೆಯ ಸ್ಥಾನದಲ್ಲಿ ಪವಡಿಸಿದ ಆತನೇ ನಮಃ ಎಂದು ಹಿಂದೆಯೇ ಹೇಳಲಾಗಿದೆ. ಇಸ್ಲಾಂ ಧರ್ಮದ ಕುರಾನಿನಲ್ಲಿಯೂ ಸಹ ಜಕೀಯವರ ಪುತ್ರ ಹಜರತ್ ಈಶಾ ಅಂದರೆ ಗೌರವಾನ್ವಿತ ಯೇಸು ಎಂದು ಉಲ್ಲೇಖಿಸುತ್ತಾರೆ. ಆಲ್ಫಾ ಕುರಾನ್ 2:38-48 ಅಧ್ಯಾಯಗಳಲ್ಲಿಯೂ ಸಹ ಮೂಸಾರವರಿಗೆ ಗ್ರಂಥವನ್ನಿತ್ತೆವು, ಪವಾಡ ಮರಿಯ ಪುತ್ರನನ್ನು ವಧಿಸಿಕೊಂಡೆವು, ಪ್ರತಿಯೊಬ್ಬರು ಪಾಪಿಗಳು, ಯೇಸು ಪಾಪಗಳನ್ನು ಹೊತ್ತರು ಎಂದು ಬರೆಯಲಾಗಿದೆ. ಪ್ರಕಟಣಾ ಗ್ರಂಥ 1 ಹಾಗೂ 21 ಅಧ್ಯಾಯದಲ್ಲಿ ಬರೆದಿರುವಂತೆ ಆಕಾರವು ಳಾಕಾರವು ಆದಿಯು ಅಂತ್ಯವು ವರ್ತಮಾನ ಕಾಲದಲ್ಲಿ ಇರುವಾತನು ಭೂತಕಾಲದಲ್ಲಿ ಇದ್ದಾತನು ಭವಿಷ್ಯತ್ ಕಾಲದಲ್ಲಿ ಬರುವಾತನು ಸರ್ವಶಕ್ತನು ಯೇಸುಕ್ರಿಸ್ತರು. ಬಾಯಾರಿದವರಿಗೆ ಉಚಿತವಾಗಿಯೇ ಜೀವಜಲವನ್ನು ಕೊಡುವರು ಯೇಸುಕ್ರಿಸ್ತ. ತಂದೆ ದೇವರಲ್ಲಿಗೆ ಮಾರ್ಗ ಸತ್ಯ ಜೀವ ಸದಕಾಲಕ್ಕೂ ಅವರೇ. ಅವರಿಂದಲೇ ಸೃಷ್ಟಿಯಾದ ಈ ಜಗತ್ತು ಜಗದ್ರಕ್ಷಕ ಯೇಸುಕ್ರಿಸ್ತರಲ್ಲಿ ಲೋಕಾಂತ್ಯದಲ್ಲಿ ಐಕ್ಯವಾಗುತ್ತದೆ. ಅಪೋಸ್ತಲರ ಕೃತ್ಯಗಳು 4:12 ಕ್ರಿಸ್ತರೇ ಈ ಲೋಕರಕ್ಷಕರು, ಅವರೊಬ್ಬರೇ ಮಾನವರ ಹಾಗೂ ದೇವರ ನಡುವಣ ಮಧ್ಯಸ್ಥಿಕರು. ಇವರಿಂದಲ್ಲದೆ ಬೇರಾರಿಂದಲೂ ನಮಗೆ ಜೀವೋದ್ಧಾರವಿಲ್ಲ. ಇವರ ನಾಮವನ್ನು ಬಿಟ್ಟರೆ ಈ ದರಿಯಲ್ಲಿರುವ ಬೇರೆ ಯಾವ ನಾಮದಿಂದಲೂ ನಾವು ಜೀವೋದ್ಧಾರ ಹೊಂದುವಂತಿಲ್ಲ. ಯೇಸು ಕ್ರಿಸ್ತ ದೇವರ ಮನುಷ್ಯಾವತಾರ ಹಾಗೂ ರಕ್ಷಣೆಯ ವಿಷಯದಲ್ಲಿ ನಾವು ಯಾವುದರಲ್ಲಿಯೂ ಯಾರಲ್ಲಿಯೂ ರಾಜಿ ಮಾಡಿಕೊಳ್ಳಲಾಗದು. ಜೈ ಯೇಸು ಸಂರಕ್ಷಕ, ಯೇಸು ಸಂರಕ್ಷಕ, ಯೇಸು ಸಂರಕ್ಷಕ, ಯೇಸು ಸಂರಕ್ಷಕ.